ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಿಜಯಕುಮಾರಿ ಎಸ್ ಕರಿಕಲ್ ಅವರು ನಮ್ಮ ಜೊತೆ ರೇಡಿಯೋ ಮಾನಸ ಸಂವಾದ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ, ಧನ್ಯವಾದಗಳು.
ಏನು ಮೇಡಮ್, ಕಾರ್ಯಕ್ರಮವನ್ನ ಶುರು ಮಾಡೋಣ. ಈಗ ಮೊದಲನೇದಾಗಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅನ್ನುವಂಥದ್ದು ಹುಟ್ಕೊಂಡಿದ್ದು 1966 ಅಂದ್ರೆ ಈ ಕನ್ನಡ ಭಾಷೆ ಅನ್ನುವಂಥದ್ದು ಪ್ರಥಮ ಭಾಷೆ ಆಗ್ಬೇಕು, ಆಡಳಿತಾತ್ಮಕ ಭಾಷೆ ಆಗ್ಬೇಕು, ಜೊತೆಗೆ ಶೈಕ್ಷಣಿಕವಾಗಿಯೂ ಕೂಡ ಶಿಕ್ಷಣವಾಗಿಯೂ ಕೂಡ ಭಾಷೆ ಆಗ್ಬೇಕು ಅನ್ನುವಂಥ ಹೋರಾಟ ನಡೆಸಿದಂಥ ಸಮಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದು. ಇದು ಬೆಳೆದು ಬಂದ ಹಾದಿ ಯಾವ ರೀತಿಯಾಗಿತ್ತು ಅಂತ ಹೇಳಿ.
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅನ್ನೋದು 66 ಇಲ್ಲಿಗೆ ಮಾನಸ ಗಂಗೋತ್ರಿ ಕ್ಯಾಂಪಸ್ಗೆ ಶಿಫ್ಟ್ ಆಗಿತ್ತು. ಇದು ಕನ್ನಡ ಅಧ್ಯಯನ ವಿಭಾಗವಾಗಿತ್ತು. 1927 ಇದರ ಆರಂಭ.
ಓಕೆ,
ಕನ್ನಡ ಅಧ್ಯಯನ ವಿಭಾಗ ಮೊದಲ ಬ್ಯಾಚ್ನಲ್ಲಿ ಕುವೆಂಪು ಅವರು ಇಲ್ಲಿ ಓದಿದ್ದು. ಮೊದಲ ಬ್ಯಾಚಿನ ವಿದ್ಯಾರ್ಥಿಯಾಗಿ ಕುವೆಂಪು ಅವರು ಇದ್ರು ಅನ್ನೋದು ಬಹಳ ಸಂತೋಷದ ವಿಷಯ. ಬಿ ಎಂ ಶ್ರೀಕಂಠಯ್ಯನವರು ಈ ಕನ್ನಡ ಅಧ್ಯಯನ ವಿಭಾಗವನ್ನು ಎಂ ಎ ಕನ್ನಡ ಕೋರ್ಸ್ ಅನ್ನು ಆವಾಗ ತೆರೆದ್ರು. ಅವರ ಒಂದು ಕನಸಿನ ಕೂಸಾಗಿ ಎಂ ಎ ಕನ್ನಡ ಪ್ರಾರಂಭ ಆಯಿತು. ಪ್ರಾರಂಭದ ಹಂತದಲ್ಲಿ ಇದ್ದಂತಹ ಕನ್ನಡ ಅಧ್ಯಾಪಕರು ಅಂತಂದ್ರೆ ಬಹಳ ಮುಖ್ಯವಾಗಿ ಟಿ ಎಸ್ ವೆಂಕಣ್ಣಯ್ಯನವರು ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು, ಇನ್ನೂ ಹಲವರು ಇದನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದ್ರು. 1927 ಮೊದಲ ಬ್ಯಾಚಿನ ವಿದ್ಯಾರ್ಥಿಯಾಗಿ ಕುವೆಂಪು, ಡಿ ಎಲ್ ನರಸಿಂಹಾಚಾರ್ ಮುಂತಾದ ವಿದ್ವಾಂಸರು ಇಲ್ಲಿ ಓದಿ ಎಂ ಎ ಕೋರ್ಸ್ ಅನ್ನ ಮುಗಿಸ್ಕೊಂಡಂಥದ್ದು ಅಲ್ಲಿಂದ ಶುರುವಾಗಿದೆ ಈ ಚರಿತ್ರೆ. ಈ 2027 ಕನ್ನಡ ಅಧ್ಯಯನ ವಿಭಾಗಕ್ಕೆ 100 ಅಂತ, 100 ಇತಿಹಾಸವಿರುವಂತಹ ಒಂದು ಅಧ್ಯಯನ ವಿಭಾಗ. ಬಹುಶಃ ಕರ್ನಾಟಕದ ಮೊತ್ತ ಮೊದಲ ಕನ್ನಡ ಅಧ್ಯಯನ ವಿಭಾಗ ಇದು. ಎಂ ಎ ಕನ್ನಡ ಪ್ರಾರಂಭ ಆದದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ನಂತರದಲ್ಲಿ 1966 ಅಂದ್ರೆ ಈ ಮಾನಸ ಗಂಗೋತ್ರಿ ಒಂದು ಪ್ರದೇಶವನ್ನ ಮೈಸೂರು ವಿಶ್ವವಿದ್ಯಾಲಯ ತನ್ನ ಅಧ್ಯಯನ ವಿಭಾಗಗಳನ್ನ ಇಲ್ಲಿಗೆ ಪಿಜಿ ಕೋರ್ಸ್ಗಳನ್ನು ಇಲ್ಲಿಗೆ ತರಬೇಕು ಅಂತ ಹೇಳಿ, ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕುವೆಂಪು ಅವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಅದಕ್ಕೆ ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಮೊದಲಿರುವ ಜಾಗ ಸಾಲುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಜಮೀನನ್ನು ಕೊಂಡ್ಕೊಳ್ತಾರೆ. ಅವರ ಕನಸಿನ ಕೂಸು ಇದು. ಇಲ್ಲಿಗೆ ಇದೊಂದು ಹೊಲದ ಜಮೀನಿನ ರೂಪದಲ್ಲಿ ಇದ್ದಂಥದ್ದು, ಏನೇನೂ ಇರಲಿಲ್ಲ. ಒಂದು 2 ಅರಮನೆ ಬಂಗ್ಲೆಗಳನ್ನು ಬಿಟ್ಟರೆ ಪೂರ್ತಿ ನಿರ್ಜನವಾಗಿದ್ದಂತಹ ಪ್ರದೇಶ, ಕಾಡು ಪ್ರದೇಶ ಇದು ಮುಖ್ಯವಾಗಿ. ಆ ಕಾಡಿನಂತೆ ಇದ್ದಂತಹ ಪ್ರದೇಶದಲ್ಲಿ ಅಧ್ಯಯನ ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ ಹೇಳಿ, ಅಧ್ಯಯನ ವಿಭಾಗಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಾಗ ಸುಮಾರು ಜನ ಹಿಂಜರಿದಾಗ ಆಗ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದಂಥ ದೇ ಜವರೇಗೌಡರು ತುಂಬಾ ಧೈರ್ಯ ಮಾಡಿ ಈ ಇಲ್ಲಿಗೆ ಈ ಜಯಲಕ್ಷ್ಮಿ ವಿಲಾಸ ಅರಮನೆ ಅಂತೇನಿದೆ ಅಲ್ಲಿಗೆ ಅವರು ಕನ್ನಡ ಅಧ್ಯಯನ ವಿಭಾಗವನ್ನ ತೆಗೆದುಕೊಂಡು ಬಂದಂಥವ್ರು. ದೇಜಗೌ ಅವರು ಬಹಳ ದೊಡ್ಡ ಧೈರ್ಯ ಮಾಡಿ ಇದಕ್ಕೊಂದು ಸಾಕಾರ ರೂಪವನ್ನು ಕೊಡುವುದಕ್ಕೆ ಕಾರಣಕರ್ತರಾದವರಲ್ಲಿ ಅವರು ಕೂಡ ಒಬ್ರು ಅನ್ನೋದು ಬಹಳ ಮುಖ್ಯವಾದ ವಿಚಾರ.
ಓಕೆ,
ಹೀಗೆ 1966 ಬಂದಂತಹ ಈ ಅಧ್ಯಯನ ಸಂಸ್ಥೆಯ ಬೆಳವಣಿಗೆ, 69 ದೇಜಗೌರು ಕುಲಪತಿಗಳಾದರು ಮೈಸೂರು ವಿಶ್ವವಿದ್ಯಾಲಯಕ್ಕೆ. ಆಗ ಕನ್ನಡ ಅಧ್ಯಯನ ಸಂಸ್ಥೆಗೆ ಹಾಮಾನಾಯಕರು ಅಧ್ಯಕ್ಷರಾದರು. ಈ ಅಧ್ಯಕ್ಷತೆ ಅವಧಿಯಲ್ಲಿ ಅಲ್ಲಿ ಆದಂತಹ ಬೆಳವಣಿಗೆಗಳನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಕನ್ನಡ ಅಧ್ಯಯನ ಸಂಸ್ಥೆ ವಿಭಾಗ ಸಂಸ್ಥೆಯಾಗಿ ಬೆಳೆಯುವಲ್ಲಿ ದೇಜಗೌರದು ಮತ್ತು ಹಾಮಾನಾಯಕರು ಇವರಿಬ್ಬರ ಪಾತ್ರ ಬಹಳ ದೊಡ್ಡದು ಅಂತ ಹೇಳಿ. ದೇಜಗೌರು ಮತ್ತು ಕುವೆಂಪು ಅವರ ಬಹಳ ಮುಖ್ಯವಾದ ಒಂದು ಕನಸೇನಾಗಿತ್ತು ಅಂತಂದ್ರೆ, ಕನ್ನಡ ಆಗ್ಲೇ ಹೇಳಿದ್ರಿ ನೀವು, ಕನ್ನಡ ಶಿಕ್ಷಣದ ಭಾಷೆ ಆಗಬೇಕು, ನ್ಯಾಯಾಲಯದ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು ಅನ್ನುವಂತಹ ಒಂದು ಕನ್ನಡದ ಬಗ್ಗೆ ಅಪಾರ ಅಭಿಮಾನವನ್ನ ಇಟ್ಟುಕೊಂಡಂತಹ ಕುವೆಂಪು ಅವರು ಇಲ್ಲಿ ಭಾಷಾಂತರ ವಿಭಾಗವನ್ನ ಆರಂಭ ಮಾಡ್ತಾರೆ. ಕನ್ನಡದ ಅನೇಕ ಕೃತಿಗಳು, ಇಂಗ್ಲಿಷ್ನ ಪಠ್ಯ ಪುಸ್ತಕಗಳು, ಮುಖ್ಯವಾಗಿ ನಮ್ಮ PUC ತರಗತಿಯ ಪಠ್ಯ ಪುಸ್ತಕಗಳನ್ನು, ಕಾಮರ್ಸ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಈ ಎಲ್ಲ ಪಠ್ಯ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸುವ ಕೆಲಸವನ್ನು ಅವರು ಬಹಳ ದೊಡ್ಡದಾಗಿ ಪ್ರಾರಂಭಿಸಿದರು. ಅದು ಅವರ ಕನಸಾಗಿತ್ತು. ಅದಕ್ಕೆ ನೀರೆರೆದು ಪೋಷಿಸಿದವರು ದೇಜಗೌರು. ಅದಾದ ನಂತರ ಆ ವಿಭಾಗವನ್ನು ಸುಭದ್ರವಾಗಿ ಕಟ್ಟಿದವರು ಹಾಮಾನಾಯಕರು. ಹೀಗೆ ಈ ನಾವು ಯಾರನ್ನೂ ಬಿಡೋ ಹಂಗಿಲ್ಲ ಇಲ್ಲಿ. ಈ ಎಲ್ಲರೂ ಕೂಡ ತಮ್ಮದೇ ಆದ ಒಂದು ಯೋಗದಾನವನ್ನ ಈ ಸಂಸ್ಥೆ ಬೆಳೆಯೋದಕ್ಕೆ ನೀಡಿದವರು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. 69 ಇದು ಹಾಮಾನಾಯಕರು ಇಲ್ಲಿಗೆ ಅಧ್ಯಕ್ಷರಾಗಿ ಬಂದರು, ನಿರ್ದೇಶಕರಾದರು, ನಿರ್ದೇಶಕರ ಸ್ಥಾನ ಬಂತು. ದೇಜಗೌರು ಇಲ್ಲಿ ಇನ್ನೊಂದು ಕೆಲಸ ಏನು ಮಾಡಿದರು ಅಂತಂದರೆ, ಹಸ್ತಪ್ರತಿಗಳ ವಿಭಾಗ ಒಂದು ORI ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಏನು ಒಂದು ಮೈಸೂರು ವಿಶ್ವವಿದ್ಯಾಲಯದ ಅತಿ ಮುಖ್ಯವಾದ ಗ್ರಂಥ ಭಂಡಾರ, ಹಸ್ತಪ್ರತಿ ಭಂಡಾರ ಇದೆಯೋ ಅಲ್ಲಿ ಎಲ್ಲ ರೀತಿಯ ಹಸ್ತಪ್ರತಿಗಳಿದ್ವು. ಆ ಹಸ್ತಪ್ರತಿಗಳಿಂದ ಕನ್ನಡದ ಹಸ್ತಪ್ರತಿಗಳನ್ನ ಅವರು ಕನ್ನಡ ಅಧ್ಯಯನ ಸಂಸ್ಥೆಗೆ ತರುವಂತಹ ಒಂದು ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದರು. ಕನ್ನಡ ಹಸ್ತಪ್ರತಿಗಳನ್ನ ORI ಪ್ರತ್ಯೇಕಿಸಿ ಕನ್ನಡ ಅಧ್ಯಯನ ಸಂಸ್ಥೆಗೆ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನ ಪ್ರತಿಷ್ಠಾಪಿಸಿ ಈ ಕನ್ನಡ ಹಸ್ತಪ್ರತಿಗಳಲ್ಲಿ ಕೆಲಸ ಮಾಡುವಂತಹ ಅನೇಕ ವಿದ್ವಾಂಸರನ್ನ ಇಲ್ಲಿ ನೇಮಕ ಮಾಡಿಕೊಂಡ್ರು. ಹಸ್ತಪ್ರತಿಗಳು, ತಾಳೆ ಪ್ರತಿಗಳು, ಕಾಗದ ಪ್ರತಿಗಳು, ಈ ತರದ ಎಲ್ಲ ಪ್ರತಿಗಳನ್ನ ಅಲ್ಲಿ ಸಂಗ್ರಹ ಮಾಡಿ ಅವುಗಳ ಮತ್ತೆ ಸಂಗ್ರಹಿಸುವ ಕೆಲಸ ಕೂಡ ಮಾಡಿದ್ರು. ಜೊತೆಗೆ ಅನೇಕ ವಿದ್ವಾಂಸರು ಬಂದು ಆ ಕೃತಿಗಳನ್ನ ಸಂಪಾದನೆ ಮಾಡುವಂತಹದ್ದು. ಲಿಪಿಗಳು ತುಂಬಾ ಹಳೆಯ 13 ಮೊತ್ತ ಮೊದಲ ಒಂದು ಹಸ್ತಪ್ರತಿಯಿಂದ ಹಿಡ್ಕೊಂಡು
ಶಾಸನಗಳು
ಹಸ್ತಪ್ರತಿಗಳಲ್ಲ, ಶಾಸನಗಳದ್ದು ಬೇರೆ ಆಗತ್ತೆ. ಹಸ್ತಪ್ರತಿಗಳು ಅನ್ನುವಾಗ ತಾಳೆಗರಿಗಳು ಅಂತ ಬರ್ತವೆ. ಆ ತಾಳೆಗರಿಗಳಲ್ಲಿ ಏನು ನಮ್ಮ ಜ್ಞಾನ ಸಂಪತ್ತಿದೆ, ಆ ಜ್ಞಾನ ಸಂಪತ್ತನ್ನ ಇಲ್ಲಿಗೆ ಇವತ್ತಿನ ಜಗತ್ತಿಗೆ ಕೊಡಮಾಡುವ ಪ್ರಯತ್ನದಲ್ಲಿ ಅವರು ಈ ಹಸ್ತಪ್ರತಿ ವಿಭಾಗವನ್ನ ತೆರೆದ್ರು ಅಲ್ಲಿ ಅಂತ. ಇದು ಅವರು ಆ ಕಾಲದಲ್ಲಿ ಆದಂತಹ ಒಂದು ಅನುವಾದ ವಿಭಾಗ ಆಯ್ತು, ಇನ್ನೊಂದು ಹಸ್ತಪ್ರತಿ ವಿಭಾಗ ಆಯ್ತು. ಮೂರನೇದಾಗಿ ಬಹಳ ದೊಡ್ಡ ಯೋಜನೆಯೊಂದನ್ನ ತಂದ್ರು, ಅದು ವಿಶ್ವಕೋಶವನ್ನ ಮಾಡುವಂತಹದ್ದು, ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದಂತಹದ್ದು, ಬ್ರಿಟಾನಿಕಾ ವಿಶ್ವಕೋಶ. ಅದೇ ಮಾದರಿಯಲ್ಲಿ ಕನ್ನಡದಲ್ಲೂ ಕೂಡ ವಿಶ್ವಕೋಶವನ್ನ ಮಾಡಬೇಕು ಅನ್ನುವಂತಹ ಸರ್ಕಾರದಲ್ಲಿ ಈ ಒಂದು ಪ್ರಯತ್ನ ನಡೀತಾ ಇತ್ತು. ಆದರೆ ಅದಕ್ಕೆ ಚಾಲನೆ ಸಿಕ್ಕಿರಲಿಲ್ಲ. ಆಗ ದೇಜಗೌರು ಸರ್ಕಾರದ ಜೊತೆಗೆ ಮಾತುಕತೆ ಆಡಿ ಈ ಹಸ್ತಪ್ರತಿಗಳನ್ನ, ಈ ವಿಶ್ವಕೋಶವನ್ನ ಇಲ್ಲೇ ನಾವು ಮಾಡ್ತೇವೆ ಅನ್ನುವಂತಹ ಒಂದು ಇದರಿಂದ ಇಲ್ಲಿಗೆ ಅದನ್ನ ತೆಗೆದುಕೊಂಡು ಬಂದರು. ಅದೊಂದು ಒಳ್ಳೆಯ ಯೋಜನೆ. ಸುಮಾರು 14 ಸಂಪುಟಗಳು ಪ್ರಕಟ ಆದವು ವಿಶ್ವಕೋಶದಲ್ಲಿ. 14 ಸಂಪುಟಗಳು ಪ್ರಕಟ ಆಗಿ ವಿಷಯ ವಿಶ್ವಕೋಶಗಳು ಸುಮಾರು ಈಗ ಕೆಲಸ ನಡೀತಾ ಇದೆ. 1977 ಈ ಯೋಜನೆ ಇಲ್ಲಿಗೆ ಬಂದು ನಂತರದಲ್ಲಿ ನಿರಂತರವಾಗಿ ವಿಶ್ವಕೋಶದ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಆ 14 ಮೊದಲು ಏನು ಪ್ರಕಟ ಆಗಿದ್ವು ಆ ವಿಶ್ವಕೋಶಗಳು ಪುನರ್ಮುದ್ರಣ ಕಂಡಿವೆ. ಪುನರ್ಮುದ್ರಣ ಅಷ್ಟೇ ಅಲ್ಲ, ಪರಿಷ್ಕರಣಗೊಂಡಿವೆ, ಅಪ್ಡೇಟ್ ಆಗೋದು ಅಂತ ಏನ್ ಹೇಳ್ತಾರೆ. ಹೊಸದು ಏನ್ ಬಂದಿದೆ ಆ ವಿಷಯಗಳನ್ನ ಕುರಿತ ಲೇಖನಗಳು ಅದರಲ್ಲಿ ಅಡಕಗೊಂಡಿವೆ. ಇದಲ್ಲದೆಯೇ ಇದರಲ್ಲಿ ಇತಿಹಾಸ ಮತ್ತು ಪುರಾತತ್ವ ಅನ್ನುವಂಥದ್ದು, ಕರ್ನಾಟಕ ಕುರಿತಾದ ವಿಶ್ವಕೋಶಗಳು, ಕನ್ನಡ ವಿಷಯ ವಿಶ್ವಕೋಶ, ಇತಿಹಾಸ ಮತ್ತು ಪುರಾತತ್ವ, ಭೂಗೋಳ ವಿಜ್ಞಾನ ಈಗ ನಡೀತಾ ಇರುವಂಥದ್ದು, ಪ್ರಾಣಿ ವಿಜ್ಞಾನ ಬಂದಿದೆ, ಜಾನಪದ ವಿಶ್ವಕೋಶ ಬಂದಿದೆ. ಹೀಗೆ ಹಲವಾರು ವಿಷಯಗಳು ಒಂದೆಡೆಗೆ ನಿಮ್ಗೆ ಏನೇ ಬೇಕು ಅಂದರೆ ಅದನ್ನು ಪುಟ ತಿರುಗಿಸಿದ್ರೆ ಬಹಳ ಸಂಕ್ಷಿಪ್ತವಾಗಿ ಅದರ ಎಲ್ಲ ವಿವರಗಳು ಕೂಡ ನಿಮಗಲ್ಲಿ ದೊರೆಯುವಂತಹ ಒಂದು ವಿಶ್ವಕೋಶದ ವಿರಾಟ್ ರೂಪ ನಮ್ಮ ಅಧ್ಯಯನ ಸಂಸ್ಥೆ ಕೊಡುಗೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಇದಕ್ಕೆ ಕಾರಣೀಕರ್ತರಾದವರು ದೇಜಗೌರು. ದೇಜಗೌರು ಹಾಕಿದ ಈ ಸಂಪ್ರದಾಯವನ್ನ, ಈ ಮಾರ್ಗವನ್ನ ನಮ್ಮ ಇಡೀ ಕನ್ನಡ ಅಧ್ಯಯನ ಸಂಸ್ಥೆ ಎಲ್ಲ ನಿರ್ದೇಶಕರು, ಬಂದ ಎಲ್ಲ ನಿರ್ದೇಶಕರು ಕೂಡ ಅದನ್ನು ಅನುಸರಿಸಿಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ ಆ ಕೆಲಸಗಳು ನಡೀತಾ ಇದೆ. ಇನ್ನು ಈಗ ವೈದ್ಯ ವಿಜ್ಞಾನದ ವಿಶ್ವಕೋಶ ಒಂದು ಸಿದ್ಧವಾಗಿದೆ. ಇದರ ವಿಶೇಷತೆ ಏನು ಅಂದರೆ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಲವಾರು ಚಿತ್ರಗಳು ಆ ಸಂಪುಟದಲ್ಲಿ ಚಿತ್ರ ಬರೆಸಿ ಅವುಗಳಲ್ಲಿ ಸೇರಿಸ್ತಾ ಇದ್ದಾರೆ. ಇದರಲ್ಲಿ ಇಂಟರ್ನೆಟ್ನಿಂದ ತೆಗೆದದ್ದಲ್ಲ, ಅದು ಚಿತ್ರ ಕಲಾವಿದರಿಂದ ಈ ಚಿತ್ರಗಳನ್ನು ಬರೆಸಿ ಪ್ರತಿಯೊಂದು ಏನು ಮಹತ್ವದ್ದಿದೆಯೋ ಆ ಎಲ್ಲ ಚಿತ್ರಗಳನ್ನು ಬರೆಸಿರೋದು ಇದರ ಒಂದು ವಿಶೇಷತೆ. ಈಗ ಸದ್ಯ ಅದು ಸಿದ್ಧ ಆಗಿದೆ, ಅದನ್ನ ಇನ್ನೇನು ಪ್ರಕಟಣೆಗೆ ಕಳಿಸಬೇಕು ಆ ಹಂತದಲ್ಲಿದೆ. ಆ ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ. ಅದರ ಜೊತೆಗೆ ಮಾನವಿಕ ವಿಶ್ವಕೋಶ ಇದೆ, ಅದು ಕೂಡ ಅಂತಿಮ ಹಂತದಲ್ಲಿದೆ. ಹೀಗೆ ಹಲವಾರು ವಿಶ್ವಕೋಶದ ಯೋಜನೆಗಳು ನಡೀತಾನೇ ಇವೆ ನಿರಂತರವಾಗಿ. ಇದು ಅಧ್ಯಯನ ಸಂಸ್ಥೆಗೆ ಒಂದು ಕಿರೀಟದ ಒಂದು ಗರಿ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ.
ಇನ್ನು ನೀವು ಹೇಳ್ತಾ ಇದ್ದ ಹಸ್ತಪ್ರತಿ ಆಯ್ತು,
ಹೌದು,
ವಿಶ್ವಕೋಶ,
ಇದರ ಜೊತೆಗೆ ವಿಶ್ವಕೋಶವನ್ನ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಜಿ ಟಿ ನಾರಾಯಣರಾಯರಂತ ಒಬ್ಬ ಮಹತ್ವದ ಲೇಖಕರನ್ನ ಇಲ್ಲಿಗೆ ಕರ್ಕೊಂಡು ಬಂದರು. ವಿಜ್ಞಾನ ವಿಭಾಗದ ವಿಶ್ವಕೋಶಗಳ ಬೆಳವಣಿಗೆಗೆ ಮತ್ತು ಈ ಇಡೀ ವಿಶ್ವಕೋಶ ಯೋಜನೆ ಅದರ ಸಾಕಾರ ರೂಪವಾಗಿ ಸಮರ್ಥವಾಗಿ ಹೊರಗೆ ಬರೋದಕ್ಕೆ ಅವ್ರು ಬೇಕು ಅನ್ನುವಂಥ ಕನಸಿನಿಂದ ಅನೇಕ ಬೇರೆ ಬೇರೆ ಕಡೆ ಇದ್ದಂತಹ ವಿದ್ವಾಂಸರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೆ ಒಂದು ಸ್ಥಾನ ಕೊಟ್ಟು ಅವರಿಂದ ಕೆಲಸ ಮಾಡಿಸಿರುವಂತಹದ್ದು ಈ ಅಧ್ಯಯನ ಸಂಸ್ಥೆ ಹೆಗ್ಗಳಿಕೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಅನಿಸ್ತದೆ.
ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಅಂದ್ರೆ ಅನುವಾದ ಆಗಿರ್ಬೋದು, ಹಸ್ತಪ್ರತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗಿನ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾದ ಆದರ್ಶ ಅಂತಾನೆ ಹೇಳ್ಬೋದು. ಅದೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿದಷ್ಟು ನಮ್ಮ ಭಾಷೆ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವುದಕ್ಕೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಈ ಒಂದು ಅಧ್ಯಯನ
ಇತಿಹಾಸ ಅನ್ನುವಾಗ ನನಗೆ ಇನ್ನೊಂದು ಮಾತು ನೆನಪಾಗುತ್ತೆ, ಇತಿಹಾಸವನ್ನ ಕಟ್ಟಿಕೊಡುವಲ್ಲಿ ಶಾಸನಗಳ ಪಾತ್ರ ಬಹಳ ಮಹತ್ವ.
ಹೌದು,
ಆ ಶಾಸನಗಳನ್ನ, ಶಾಸನ ಸಂಪುಟಗಳನ್ನ ಪರಿಷ್ಕರಿಸಿ ಪ್ರಕಟಿಸುವ ಯೋಜನೆ ಕೂಡ ನಮ್ಮ ವಿಭಾಗದ್ದಾಗಿದೆ. ನಮ್ಮ ವಿಭಾಗದಲ್ಲಿ ಶಾಸನಗಳ ಒಂದು 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 ಅಧ್ಯಯನ ವಿಭಾಗ ಇತ್ತು, ಅದು ನಿರಂತರವಾಗಿ ಕೆಲಸ ಮಾಡಿತು. ಸೀತಾರಾಮ್ ಜಾಗೀರದಾರ್ ಅಂತ ಸುಮಾರು 85 ವರ್ಷದ ವಯೋವೃದ್ಧರು ಇವತ್ತಿಗೂ ಆ ಶಾಸನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಆ ಕೆಲಸ ಮಾಡಿದ್ರು. ಹಲವಾರು ಜನ ಶಾಸನಗಳನ್ನು ಇಲ್ಲಿ ಸಂಪಾದನೆ ಮಾಡಿರುವಂಥದ್ದು, ಪ್ರಕಟಿಸಿರುವಂಥದ್ದು, ಪರಿಷ್ಕರಣೆ ಮಾಡಿರುವಂಥದ್ದು, ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಅವುಗಳನ್ನು ತಂದಿರುವಂಥದ್ದು, ಇದು ಕೂಡ ಶಾಸನ ಸಂಪುಟಗಳು ನಮ್ಮಲ್ಲಿ ಬಂದಿವೆ ಅನ್ನುವಂಥದ್ದು ಒಂದು. ಅದರ ಜೊತೆಗೆ ಅಧ್ಯಯನ ಸಂಸ್ಥೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂತಹ ಕೆಲಸವನ್ನು ಕೂಡ ಮಾಡಿದೆ ಅನ್ನುವಂಥದ್ದು ಬಹಳ ದೊಡ್ಡದು. 1972ರಲ್ಲಿ ಹಾಮಾನಾಯಕರು ಈ ಯೋಜನೆಯನ್ನ ರೂಪಿಸಿದ್ರು. ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಾನೆ ಹೆಸರು ಅದಕ್ಕೆ. ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಾಗ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ತಂದಿವೆ. ಆದರೆ ಇದಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಅಧ್ಯಯನ ಸಂಸ್ಥೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋದೇನಿದೆಯಲ್ಲ, ಬಹಳ ವಿವರವಾಗಿ ಅದರ ಎಲ್ಲ ಎಳೆಗಳು ಒಳಗೆ ಬರೋ ಹಾಗೆ, ಮತ್ತೆ ಅಜ್ಞಾತ ಕವಿಗಳು ಅಂತ ಯಾರಿದಾರೋ ಅವ್ರು ಎಲ್ಲೆಲ್ಲಿದ್ದಾರೆ ಅವ್ರ ಬಗ್ಗೆಯೂ ಕೂಡ ವಿವರಗಳನ್ನ ಕಲೆ ಹಾಕಿ ಈ ಚರಿತ್ರೆಯನ್ನ ಕಟ್ಟಿರುವಂತದ್ದು ಇದೆಯಲ್ಲ. ಬರೀ ಸಾಹಿತ್ಯ ಚರಿತ್ರೆ ಅಲ್ಲ, ವಾಂಗ್ಮಯ ಚರಿತ್ರೆ ಅದು. ಸಾಹಿತ್ಯ ಅನ್ನುವಾಗ ನಾವು ಲಿಟ್ರೇಚರ್ ಅನ್ನುವಂತಹ ದೃಷ್ಟಿಯಿಂದ ಕಾವ್ಯ ಕಥೆ ಈ ತರದ ಯೋಜನೆಗಳಲ್ಲ, ಒಂದು ಶಾಸ್ತ್ರಕೃತಿಯನ್ನ ಬರೆದಂಥವ್ರು. ಈಗ ಮಳೆ ಕುರಿತಾಗಿ ರಟ್ಟಮತ ಅಂತ ಒಂದು ಕೃತಿ ಇದೆ, ಅದರ ಕುರಿತಾಗಿ, ಯಾರು ಜನ ಧರ್ಮದ ಮುನಿಗಳು ಬರೆದಂತಹ ಧಾರ್ಮಿಕ ವಿಷಯಗಳ ಕುರಿತಾದಂತಹ ಕೃತಿಗಳು ಅವು ಸಿಕ್ಕಿದ್ರೆ ಹಸ್ತಪ್ರತಿಗಳ ಮೂಲದಿಂದಲೇ ಅವುಗಳನ್ನ ವಿಷಯಗಳನ್ನ ಎತ್ತುಕೊಂಡು ಅದರಲ್ಲಿ ಏನೇನಿದೆ ಅನ್ನುವಂಥದ್ದು ಅದನ್ನು ತೋರಿಸಿರುವಂಥದ್ದು. ಆ ಚರಿತ್ರೆಯನ್ನು ಕವಿ ಯಾರು, ಎಲ್ಲಿ ಅವನು, ಅವನು ಏನೇನು ಕೃತಿ ಬರೆದ ಅನ್ನೋ ಇಡೀ ಚರಿತ್ರೆ ನಮಗೆ ಸಿಗುತ್ತೆ. ದೊಡ್ಡ ದೊಡ್ಡ ಕವಿಗಳದ್ದು ಬೇಕಾದಷ್ಟು ಸಿಗುತ್ತೆ. ಆದರೆ ಇಂಥ ಎಲ್ಲೋ ಅಜ್ಞಾತವಾಗಿ ಅಡಗ ಮರೆಯಾಗಿ ಹೋಗಬಹುದಾಗಿದ್ದಂತಹ ಅನೇಕರ ಚರಿತ್ರೆಯನ್ನು ಬಹಳ ಸಾಂಗವಾಗಿ ಕಟ್ಟಿಕೊಟ್ಟಿರುವಂತಹ ಚರಿತ್ರೆಯ ಸಂಪುಟಗಳಿದೆಯಲ್ಲ, ಬಹಳ ಅದ್ಭುತವಾದದ್ದು. ಒಂದು ಎರಡು ಮೂರು ಸಂಪುಟಗಳು, ಮೊದಲ ಮೂರು ಸಂಪುಟಗಳು ಒಂದೊಂದೇ ಸಂಪುಟಗಳಾಗಿವೆ. ನಾಲ್ಕನೇದಕ್ಕೆ ಬರುವಾಗ ಎರಡು ಸಂಪುಟಗಳಾಯಿತು. ಐದನೇದ್ದು ಬರುವಾಗ ಮೂರು ಸಂಪುಟಗಳು. ಅಂದರೆ ಸುಮಾರು 15ನೇ ಶತಮಾನದ ಕವಿಗಳ ಕುರಿತಾಗಿ ಬರೆದಂಥ ಸಂಪುಟಗಳ ಸಂಖ್ಯೆ 5ನೇ ಸಂಪುಟದಲ್ಲಿ 4 ಭಾಗಗಳಾಗಿದೆ ಅನ್ನೋದು. ಇಷ್ಟು ವಿವರವಾಗಿ ಎಲ್ಲ ಅದರ ಸಣ್ಣ ಸಣ್ಣ ಕವಿಗಳನ್ನು ಕೂಡ, ಸಣ್ಣ ಕವಿಗಳು ಅಂತಲ್ಲ, ಎಲ್ಲವೂ ಮರೆಯಾಗಿ ಹೋಗಬಹುದಾದ ಕವಿಗಳ ಕೃತಿಕಾರರು, ಕವಿ ಅಂದರೆ ಕವಿಯಲ್ಲ ಕೃತಿಕಾರರನ್ನು ಕೂಡ ಗುರುತಿಸಿ ಸಂಶೋಧನೆ ಅನ್ನುವುದು ಬಹಳ ಮುಖ್ಯವಾದ ನೆಲೆಯನ್ನ ಇಲ್ಲಿ ಕಂಡುಕೊಂಡಿರೋದು ಮುಖ್ಯ ಆಗುತ್ತೆ ಅಂತ.
ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ
ಗುರುತಿಸಲಾಗಿದೆ. ಅದು ಇದು ಏನು ಅಂದ್ರೆ, ಪ್ರತಿಯೊಂದು ಕಾಲೇಜು ಕೂಡ ಇಂಥದ್ದೊಂದು ಕೃತಿ ನಮ್ಮ ಗ್ರಂಥಾಲಯಕ್ಕೊಂದು ಶೋಭೆ ಅನ್ನೋ ತರದಲ್ಲಿ ಭಾವಿಸುವಂತ ರೀತಿಯ ಒಳಗೆ ಈ ಚರಿತ್ರೆಗಳ ಸಂಪುಟಗಳು ಬಂದಿವೆ. ಅದಿನ್ನೂ ಮುಂದುವರಿಬೇಕಾಗಿದೆ. ಒಂದು 15ನೇ ಶತಮಾನಕ್ಕೆ ಇದು ನಿಂತ್ಕೊಂಡಿದೆ. 16ನೇ ಶತಮಾನ ನಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ 16ನೇ ಶತಮಾನದಿಂದ ಮುಂದೆ ಏನಿದೆಯಲ್ಲ, ಈ ಚರಿತ್ರೆಯನ್ನ ಕಟ್ಟಬೇಕಾದಂತ ಅಗತ್ಯ ಮತ್ತು ತುರ್ತು ನಮ್ಮ ಮುಂದೆ ಇದೆ. ಸಂಪನ್ಮೂಲಗಳ ಕೊರತೆ ಇದೆ. ಆದರೂ ಕೂಡ ಏನು ಸಂಪನ್ಮೂಲ ಅಂದ್ರೆ, ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಹಾಗೆ ಕೆಲಸ ಮಾಡುವಂತವರು ಒಂದಷ್ಟು ಬೇಕಾಗಿದ್ದಾರೆ ಈಗ ಅಂತ ಮನಸ್ಥಿತಿ. ಈ ಚರಿತ್ರೆ ಎನ್ನುವಾಗ ನನಗೆ ಈ ಶಾಸನಗಳು ಮತ್ತು ಈ ಸಾಹಿತ್ಯ ಚರಿತ್ರೆ ಇವೆಲ್ಲವೂ ನಮ್ಮ ಅಧ್ಯಯನ ಸಂಸ್ಥೆಯ ಬಹಳ ದೊಡ್ಡ ಕೊಡುಗೆಗಳು. ಹೌದು ಹೌದು ಹೌದು, ಸಾಧನೆ ಅಂತ ಹೇಳಿ ಹೇಳ.
ಈಗ ನಾವು ಮಾತಾಡ್ತಾ ಇದ್ವಿ ಅಂದ್ರೆ, ಈ ಒಂದು ಕನ್ನಡ ಅಧ್ಯಯನ ಸಂಸ್ಥೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ಒಳಗೊಂಡಿದೆ. ಈ ಒಂದು ಅಧ್ಯಯನ ಸಂಸ್ಥೆಯ ಮೂಲ ಉದ್ದೇಶ ಏನು, ಪ್ರಾಮುಖ್ಯತೆ ಏನು, ಇದರ ಉಪಯೋಗಗಳನ್ನ ಯಾವ ರೀತಿಯಾಗಿ ನಾವು ಪಡೆದುಕೊಳ್ಬಹುದು ಅಂತ.
ಕನ್ನಡ ಅಧ್ಯಯನ ಸಂಸ್ಥೆ, ನಾನು ಅದರ ಇದಕ್ಕೆ ಬರಲೇ ಇಲ್ಲ ಇದುವರೆಗೂ. ಬರೀ ಅದರ ಸಂಸ್ಥೆಯಾಗಿ ಆಗೋದಕ್ಕೆ ಏನು ಇತ್ತು ಅನ್ನುವಂತಹ ಎಲ್ಲ ವಿವರಗಳನ್ನ ಇಲ್ಲಿ ನಾನು ಹೇಳಿದೆ. ಕನ್ನಡ ಅಧ್ಯಯನ ಸಂಸ್ಥೆ ಅನ್ನುವಲ್ಲಿ ಕನ್ನಡ ಅಧ್ಯಯನ ವಿಭಾಗ ಅಥವಾ ಕನ್ನಡ ಎಂಎ ಒಂದೇ ಅಲ್ಲ. ಇಲ್ಲಿ ಅಧ್ಯಯನಕ್ಕೆ ಇರುವ ಬೇರೆ ಬೇರೆ ಎಂಎ ಕೋರ್ಸ್ಗಳಿಲ್ಲಿದೆ, ಎಂಎ ಪ್ರೋಗ್ರಾಮ್ಗಳಿಲ್ಲಿದೆ. ಮೊದಲನೇದಾಗಿ ಕನ್ನಡ ಎಂಎ ಇದ್ದೇ ಇತ್ತು. ಕನ್ನಡ ಎಂಎ ಜೊತೆಗೆ ಹಾಮಾನಾಯಕರ ಕಾಲದಲ್ಲಿ ಭಾಷಾ ವಿಜ್ಞಾನದ ಎಂಎ ಬಂತು, ಆಮೇಲೆ ಜಾನಪದ ಎಂಎ ಬಂತು. ಇನ್ನೂ ಒಂದು ವಿಶೇಷ ಏನು ಅಂದರೆ, ಸೌತ್ ಇಂಡಿಯನ್ ಸ್ಟಡೀಸ್ ಅಂತ ಹೇಳಿ, ದಕ್ಷಿಣ ಭಾರತೀಯ ಅಧ್ಯಯನ ಅಂತ ಹೇಳಿ ಇನ್ನೊಂದು ವಿಭಾಗ ಇಲ್ಲಿ ಇದೆ. ಅದಕ್ಕೆ ಈಗ 50ನೇ ವರ್ಷ ಇದು. ಅಧ್ಯಯನ ವಿಭಾಗ ಯಾವುದು, ಸೌತ್ ಇಂಡಿಯನ್ ಸ್ಟಡೀಸ್ ಶುರುವಾಗಿ 50 ವರ್ಷಗಳು ಮುಗಿತಾ ಬಂದಿದೆ. 50 ವರ್ಷಗಳ ಸುವರ್ಣ ಮಹೋತ್ಸವ ಆಚರಣೆಯ ಸಂಭ್ರಮ ಅದರದು, ಅಧ್ಯಯನ ಈ ಸೌತ್ ಇಂಡಿಯನ್ ಸ್ಟಡೀಸ್. ಕನ್ನಡ ಎಂಎ ಕನ್ನಡ ಪಠ್ಯಗಳನ್ನ, ಪಠ್ಯಕ್ರಮವನ್ನ ಪ್ರಾಚೀನ ಕನ್ನಡ ಸಾಹಿತ್ಯ, ಛಂದಸ್ಸು, ವ್ಯಾಕರಣ ಮತ್ತು ನಡುಕಾಲದ ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆ ಸಾಹಿತ್ಯ ರಚನೆಯಾಗುವ ಸಂದರ್ಭದ ವಿವರಗಳು, ರಾಜಕೀಯವಾಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಇಂಥ ಸಂಗತಿಗಳು ಏನೇನು ಅನ್ನುವುದನ್ನು ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಹೊಸಗನ್ನಡ ಸಾಹಿತ್ಯ, ಅಪಾರವಾದ ಸಾಹಿತ್ಯ ರಾಶಿ ಹೊಸಗನ್ನಡದಲ್ಲಿದೆ. ಅದರ ಜೊತೆ ಜೊತೆಗೆ ವಿಮರ್ಶೆ ಅಂತ ಹೊಸ ಪ್ರಕಾರಗಳು ತೆರೆದುಕೊಂಡವು. ಕನ್ನಡ ಎಂಎ 4 ಹಾರ್ಡ್ಕೋರ್ ಇದ್ರೆ ನಮ್ಮ ವಿಭಾಗದಲ್ಲಿ, ಬಹುಶಃ ಬೇರೆ ಕಡೆ ಎಲ್ಲಿ ಈ ತರ ಇದೆಯೋ ಗೊತ್ತಿಲ್ಲ ನನಗೆ, ಒಟ್ಟು 9 ಸಾಫ್ಟ್ಕೋರ್ಗಳಿವೆ. ಈ ಸಾಫ್ಟ್ಕೋರ್ಗಳು ಅಂದ್ರೆ ಹಾರ್ಡ್ಕೋರ್ ಕಾಮನ್, ಜನರಲ್ ಆಗಿ ಎಲ್ಲರೂ ಓದಬೇಕಾದಂತಹದ್ದು. ಸಾಫ್ಟ್ಕೋರ್ನಲ್ಲಿ ಮೊದಲನೇ ಸೆಮಿಸ್ಟರ್ನಿಂದ ಹಿಡಿದು ನಾಲ್ಕನೇ ಸೆಮಿಸ್ಟರ್ ವರೆಗೂ ಕೂಡ ಸಾಫ್ಟ್ ಕೋರ್ ಅನ್ನ ಒಂದು ವಿಷಯವನ್ನ ಮುಖ್ಯವಾಗಿ ಕೇಂದ್ರವಾಗಿಟ್ಟುಕೊಂಡು ಅದರಲ್ಲಿ ಪರಿಣತಿ ಪಡೆಯುವ ಹಾಗೆ ನಮ್ಮ ಪಠ್ಯಕ್ರಮ ಇದೆ. ಭಾಷಾ ವಿಜ್ಞಾನ ಅನ್ನುವಂಥದ್ದು ಒಂದು ಸಾಫ್ಟ್ ಕೋರ್, ಜಾನಪದ ಅನ್ನೋದೇ ಒಂದು ಸಾಫ್ಟ್ ಕೋರ್, ಮತ್ತೆ ವಿಮರ್ಶೆ ಅಧ್ಯಯನ ಅನ್ನೋದು ಒಂದು ಸಾಫ್ಟ್ ಕೋರ್, ನಂತರದಲ್ಲಿ ದ್ರಾವಿಡ ಸಾಹಿತ್ಯ ಅಧ್ಯಯನ ಅಂತ ಹೇಳಿ ಒಂದು ಸಾಫ್ಟ್ ಕೋರ್, ಭಾಷಾಂತರ ಅಧ್ಯಯನ ಅನ್ನೋದು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ ಅದರದ್ದೊಂದು ಸಾಫ್ಟ್ ಕೋರ್, ನಂತರದಲ್ಲಿ ಚಾರಿತ್ರಿಕ ಅಧ್ಯಯನ ಅಂತ ಹೇಳಿ ಇದು ಒಂದು ಸಾಫ್ಟ್ ಕೋರ್. ಈ ಆರು ಸಾಫ್ಟ್ ಕೋರ್ಗಳನ್ನು, ಒಂಬತ್ತರಲ್ಲಿ ಆರು ಮಾತ್ರ ನಾವು ಇಟ್ಕೊಂಡಿದ್ದೀವಿ. ಗ್ರಂಥ ಸಂಪಾದನೆ ಅನ್ನುವಂಥದ್ದು ಒಂದು ಸಾಫ್ಟ್ ಕೋರ್ ಇದೆ, ಪಾಶ್ಚಾತ್ಯ ಸಾಹಿತ್ಯ ಅನ್ನುವಂಥ ಒಂದು ಸಾಫ್ಟ್ ಕೋರ್ ಇದೆ, ಹೀಗೆ ಒಟ್ಟು ಒಂಬತ್ತು, ತೌಲನಿಕ ಸಾಹಿತ್ಯ ಅನ್ನೋ ಒಂದು ಸಾಫ್ಟ್ ಕೋರ್ ಇದೆ. ಈ ಮೂರನ್ನು ನಾವಿನ್ನೂ ಇದಕ್ಕೆ ತಂದಿಲ್ಲ, ಜಾರಿಗೆ ತಂದಿಲ್ಲ. ಈ ಆರು ಬಹಳ ಅದ್ಭುತವಾದ ಸಾಫ್ಟ್ ಕೋರ್ಗಳಾಗಿದ್ದು ವಿದ್ಯಾರ್ಥಿಗಳಿಗೆ ಅದರಲ್ಲಿ ಒಮ್ಮೆ ಪರಿಣತಿ ಪಡ್ಕೊಂಡ್ರೆ ಅವರು ಒಂದೊಂದು ಕ್ಷೇತ್ರಗಳಲ್ಲಿ ಉದ್ಯೋಗವನ್ನ ಸಂಪಾದಿಸುವುದಕ್ಕೆ ಒಳ್ಳೆಯ ಒಂದು ವೇದಿಕೆ ಮತ್ತು ತಳಹದಿ ಅವರಿಗೆ ಇಲ್ಲಿ ಸಿಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಈಗ ಭಾಷಾಂತರದಂತಹದ್ದು ತೆಗೆದುಕೊಂಡಾಗ ಅನುವಾದದ ಅಕಾಡೆಮಿಗಳಿವೆ, ಭಾಷಾಂತರದ ಸರ್ಕಾರದ್ದೇ ಆದ ಒಂದು ಒಂದು ವಿಭಾಗ ಇದೆ ಸರ್ಕಾರದಲ್ಲಿ, ಬೆಂಗಳೂರಿನಲ್ಲಿ ಭಾಷಾಂತರ ವಿಭಾಗ ಅಂತ ಒಂದು. ಈ ಹೀಗೆ ಹಲವಾರು ಕಡೆಗಳಲ್ಲಿ ಕುವೆಂಪು ಭಾಷಾ ಭಾರತಿ ಅನ್ನುವಂತಹ ಒಂದು ಸಂಸ್ಥೆ ಇತ್ತೀಚೆಗೆ ಶುರು ಆಗಿರುವಂತ, ಇತ್ತೀಚೆಗೆ ಅಂದ್ರೂ ಅದು ಸುಮಾರು ವರ್ಷಗಳಾಯ್ತು, ಅಲ್ಲೂ ಕೂಡ ಈ ಅನುವಾದಕರಿಗೆ ಬಹಳ ಮುಖ್ಯವಾದ ಒಂದು ನೆಲೆ ಬೆಲೆ ಇದೆ. ಇನ್ನು ಚಾರಿತ್ರಿಕ ಅಧ್ಯಯನವನ್ನ ಓದಿದವರಿಗೆ ಎಂಥದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾವೇನ್ ಹೇಳ್ತೀವಿ, KAS IAS ಪರೀಕ್ಷೆಗಳನ್ನ ಬಹಳ ಸುಲಭವಾಗಿ ಅವರು ಎದುರಿಸಬಹುದು, ಅದರಲ್ಲಿ ಯಶಸ್ಸನ್ನ ಪಡಿಬಹುದು ಅಂಥದ್ದೊಂದು ವೇದಿಕೆ ಮತ್ತು ತಳಹದಿ ಇಲ್ಲಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಕೇವಲ ಚರಿತ್ರೆ ಅನ್ನುವಾಗ ಸಾಹಿತ್ಯ ಚರಿತ್ರೆ ಮಾತ್ರ ಅಲ್ಲ, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಓದ್ತಾರೆ, ಸಾಹಿತ್ಯ ಚರಿತ್ರೆಯನ್ನು ಓದ್ತಾರೆ, ಜೊತೆಗೆ ಶಾಸನಗಳನ್ನು ಓದ್ತಾರೆ, ಆಮೇಲೆ ಈ ಒಂದು ಕೃತಿಯಿಂದ ಚರಿತ್ರೆಯನ್ನು ಕಟ್ಟಿಕೊಳ್ಳುವುದು ಹೇಗೆ, ಕಾಲಘಟ್ಟದಲ್ಲಿ ಆ ಚರಿತ್ರೆ ಆ ಕೃತಿ ಯಾವ ವಿವರಗಳನ್ನು ಬಿಟ್ಟುಕೊಡ್ತಾ ಇದೆ, ಇದನ್ನು ನಾವು ಕಟ್ಟಿಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ಪ್ರಾಯೋಗಿಕ ನೆಲೆಯ ಅಧ್ಯಯನ ಕೂಡ ಅಲ್ಲಿ ಬರುತ್ತೆ. ಹೀಗೆ MA ಕನ್ನಡ ಸೀಮಿತ ಇಲ್ಲ, ಇದರ ಹಲವು ಕವಲುಗಳಲ್ಲಿ ಇದು ಚಾಚಿಕೊಂಡಿದೆ. ಹಾಗಾಗಿ ತುಂಬಾ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಬೇರೆ ಬೇರೆ ಸಾಫ್ಟ್ ಕೋರ್ಗಳನ್ನ ನಾವಲ್ಲಿ ಪಾಠ ಮಾಡ್ತಾ ಇದ್ದೀವಿ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ, ಹಲವಾರು ಕಡೆಗಳಲ್ಲಿ ಉದ್ಯೋಗಗಳನ್ನ ಅವರು ಸಂಪಾದಿಸಿಕೊಂಡಿರೋದು ಕೂಡ ಇವತ್ತಿಗೂ ಬೇರೆ ಬೇರೆ ಇದರಲ್ಲಿ ಇದ್ದಾರೆ ಅನ್ನೋದು ಬಹಳ ನಮ್ಮ ಅಧ್ಯಯನ ಸಂಸ್ಥೆ ಒಂದು ಹೆಮ್ಮೆಯ ಗರಿ ಅಂತ ನಾನು ಭಾವಿಸುತ್ತೇನೆ.
ಕನ್ನಡ ಅಧ್ಯಯನ ಸಂಸ್ಥೆ ಪ್ರಾರಂಭವಾದ ಮೊದಲ ಬ್ಯಾಚ್ ನಲ್ಲಿ ಕುವೆಂಪು ಅವರು ಇದ್ರು ಅಂತ
ಅಧ್ಯಯನ
ವಿಭಾಗದಲ್ಲಿ
MA ಕನ್ನಡ MA ಅದು MA ಕೋರ್ಸ್ ಅಧ್ಯಯನ
ಆ ವಿಭಾಗದಲ್ಲಿ
ಕುವೆಂಪು ಅವರು ಮೊದಲ ಬ್ಯಾಚಿನ
ವಿದ್ಯಾರ್ಥಿ ಅವರು ಖಂಡಿತ. ಅದಾದ ನಂತರ ಈ ವಿಭಾಗದಲ್ಲಿ ಸಾಧನೀಯ ಕಾರ್ಯಗಳನ್ನ ಮಾಡಿರುವವರ ಬಗ್ಗೆ ಸಂಕ್ಷಿಪ್ತವಾಗಿ
ಇಲ್ಲಿ ಓದಿದವರ ಬಗ್ಗೆ ಬಹಳ ದೊಡ್ಡ ಪಟ್ಟಿ ಇದೆ. ಚಿದಾನಂದ ಮೂರ್ತಿಗಳು ಬಹಳ ಮುಖ್ಯವಾಗಿ ಅವರು ಇಲ್ಲಿಯ ವಿದ್ಯಾರ್ಥಿ, ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕ ಅನ್ನುವಂತಹ ಬಹಳ ದೊಡ್ಡ ಸಂಶೋಧಕರವರು, ಅವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಪೂರೈಸಿಕೊಂಡು ಹೋದಂತವರು. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಅವರು ಏನು ಒಂದು ಥೀಸಿಸ್ ಮಾಡಿದಾರೋ ಅದು ಇವತ್ತಿಗೂ ಕೂಡ ಒಂದು ಓದಲೇಬೇಕಾದಂತಹ ಪುಸ್ತಕ ಕನ್ನಡ ವಿದ್ಯಾರ್ಥಿಗಳು ಅನ್ನೋ ತರದಲ್ಲಿ ಅದು ಇರುವಂತಹ, ಅದು ಅವರು ಒಬ್ಬ ದೊಡ್ಡ ಸಂಶೋಧಕರಾಗಿ ಹೊರಹೊಮ್ಮಿದವರು. ಇನ್ನು GS ರುದ್ರಪ್ಪ ಇಲ್ಲಿಯೇ ಓದಿ ಇಲ್ಲಿ ಅಧ್ಯಯನ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದವರು, ಅವರ ಬಗ್ಗೆಯೂ ಕೂಡ ಅಗಾಧವಾಗಿ ಹೇಳುವಂತದ್ದಿದೆ. GS ರುದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಕಟ್ಟಬೇಕಾದ್ರೆ ಅವರಿಗೆ ಆ ಕಟ್ಟುವ ಸಾಮರ್ಥ್ಯ ಮತ್ತು ಶಕ್ತಿ ದೊರೆತದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ. ಇಲ್ಲಿನ ವಿದ್ಯಾರ್ಥಿಯಾಗಿ ಅವರು ಹೊರಹೊಮ್ಮಿದವರು, ಇದನ್ನ ಕಟ್ಟಿದವರು, ಅಲ್ಲಿ ಹೋಗಿ ಅದನ್ನ ವಿಸ್ತರಿಸಿದವರು, ಅವರು ಬೆಂಗಳೂರಿಗೆ ಹೋಗಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಇನ್ನೊಂದು ಆಯಾಮದಲ್ಲಿ ವಿಸ್ತರಿಸುವಂತ ಒಂದು ಮನೋಭಾವ ಅವರಿಗೆ ಬಂತು. ಸೌಂದರ್ಯ ಸಮೀಕ್ಷೆ ಅನ್ನುವ ಅವರ ಥೀಸಿಸ್ ಇದೆಯಲ್ಲ, ಅತ್ಯದ್ಭುತವಾದ ಥೀಸಿಸ್ ಅದು ಅಂತ. ಇನ್ನು ಪ್ರಭುಶಂಕರ್ ಅವರ ಬಗ್ಗೆ ನಾನು ಹೇಳಲೇಬೇಕು. ಪ್ರಭುಶಂಕರ್ ಅವರು ನೇರವಾಗಿ GS ರುದ್ರಪ್ಪ ಮತ್ತು ಪ್ರಭುಶಂಕರ ಇವರಿಬ್ಬರು ನೇರವಾಗಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ PhD ಮಾಡಿದಂಥವ್ರು. ಪ್ರಭುಶಂಕರ್ ಅವರು ಕನ್ನಡದಲ್ಲಿ ಭಾವಗೀತೆ ಅನ್ನುವಂತಹ ಕೃತಿಯನ್ನ ಥೀಸಿಸ್ ಮಾಡಿದ್ರು. ಆಮೇಲೆ ಪ್ರಸಾರಾಂಗದ ನಿರ್ದೇಶಕರಾಗಿ ಹಲವು ವರ್ಷಗಳ ಕಾಲ ಅವರು ಅತ್ಯುತ್ತಮ ಕೃತಿಗಳನ್ನ ಪ್ರಕಟಿಸಿ ಕೀರ್ತಿ ತಂದವರು ಪ್ರಭುಶಂಕರ್ ಅವರು ಇದ್ದಾರೆ. ತಸು ಶ್ಯಾಮರಾಯ ಅನ್ನುವಂಥವರು ಟಿ ಎಸ್ ವೆಂಕಣ್ಣಯ್ಯನವರ ಸೋದರನಾಗಿ ಅವರು ಕೂಡ ಅಧ್ಯಯನ ಸಂಸ್ಥೆಯಲ್ಲಿ ಈ ಎಂ ಎ ತರಗತಿಯಲ್ಲಿ ಓದಿ ನಂತರದಲ್ಲಿ ಅವರು ಇಲ್ಲಿಯ ಅಧ್ಯಾಪಕರಾಗಿ ಸೇರಿದಂಥವರು. ಇಂಥ ಹಲವಾರು ಜನರನ್ನ ನಾವು ಹೇಳಬಹುದು. ಅದರಲ್ಲಿ ಇತ್ತೀಚಿನ ಇವರನ್ನ ಹೆಸರಿಸೋದಾದ್ರೆ ರಹಮತ್ ತರೀಕೆರೆಯವರು. ಆ ರಹಮತ್ ತರೀಕೆರೆಯವರು ಕೂಡ ಇಲ್ಲಿನ ವಿದ್ಯಾರ್ಥಿ, ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಂ ಎ ಮಾಡಿದವರು. ಅಧ್ಯಯನ ಸಂಸ್ಥೆ ಅನ್ನೋ ಹೆಸರಿನಲ್ಲಿ ಏನು ಇದು ಆಯಿತು, ಇಲ್ಲಿ ಅವರು ಎಂ ಎ ಮಾಡಿ ಆ ನಂತರ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲಸ ಮಾಡಿದರು. ಅವರು ಒಳ್ಳೆಯ ವಿಮರ್ಶಕ ಮತ್ತು ಸಂಶೋಧಕ ಅಂತ ಹೆಸರಾದಂಥ ರಹಮತ್ ತರೀಕೆರೆ. ಹೀಗೆ ಎಷ್ಟು ಜನ, ಅಪಾರ ಸಂಖ್ಯೆ ಇದೆ. ಯಾಕೆಂದರೆ ಒಂದು 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಅಧ್ಯಯನ ಸಂಸ್ಥೆ ಇದು, ಅಧ್ಯಯನ ಕನ್ನಡ ಎಂ ಎ ವಿಭಾಗ ಇದು. ಇಲ್ಲಿಂದ ಹೋದವರು ಅನೇಕರು ಇಲ್ಲಿಂದ ಇಲ್ಲಿನ ವಿದ್ಯಾರ್ಥಿಗಳಾಗಿ ಓದಿ, ಅಂಬಳಿಕೆ ಹಿರಿಯಣ್ಣ ಅಂತ ನೀವು ಹೆಸರು ಕೇಳಿರ್ಬೋದು, ಅವರು ಜಾನಪದ ಪ್ರಾಧ್ಯಾಪಕರಾಗಿ ಹಾವೇರಿಯಲ್ಲಿ ಆರಂಭವಾದ ಜಾನಪದ ವಿಶ್ವವಿದ್ಯಾಲಯದ ಮೊತ್ತ ಮೊದಲ ಕುಲಪತಿಗಳಾಗಿ ನೇಮಕವಾಗಿ ಅದನ್ನ ಜಾನಪದ ವಿಶ್ವವಿದ್ಯಾಲಯವನ್ನ ಕಟ್ಟಿದವರು ಅವರು. ಆಮೇಲೆ ಅರವಿಂದ ಮಾಲಗತ್ತಿ ಅಂತ ಹೇಳಿ ಅವರು ಇಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲೂ ಕೂಡ ಸದಸ್ಯರಾಗಿ ಅತ್ಯಂತ ಮೌಲಿಕವಾದ ಕೆಲಸ ಕಾರ್ಯಗಳನ್ನ ಮಾಡಿದಂಥವ್ರು ಅವರು ಅನ್ನುವಂಥದ್ದು ಹೆಮ್ಮೆಯ ಸಂಗತಿ.
ಇನ್ನು ಸಾಧನೆ ಮಾಡುವವರ ಒಂದು ಪಟ್ಟಿ ಕೇಳ್ತಾ ಹೋದ್ರೆ ಸಮಯ
ಅದು ಅಗಾಧವಾದದ್ದು.
ಹಾಗೆಲ್ಲ ಕನ್ನಡದ ಮೇಲೆ ಅತೀವವಾದಂತಹ ಪ್ರೀತಿ, ಪ್ರತಿಯೊಬ್ಬರಲ್ಲೂ ಕೂಡ ಆಸಕ್ತಿ, ತಿಳ್ಕೋಬೇಕು ಅನ್ನುವಂತ ಕುತೂಹಲ ಇರೋದ್ರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಗ ಕಲ್ತು ಹೋದ್ರು. ಆದ್ರೆ ಈಗ ಕನ್ನಡ ಅಧ್ಯಯನದ ಬಗ್ಗೆ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆಸಕ್ತಿ ಇದೆ? ಪ್ರತಿ ವರ್ಷ ಸುಮಾರು ಎಷ್ಟು ಮಂದಿ ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ ಕನ್ನಡ ಅಧ್ಯಯನ ಸಂಸ್ಥೆಗೆ ಅಂತ?
ಕನ್ನಡಕ್ಕೆ ತುಂಬಾ ಬೇಡಿಕೆ ಇದೆ. ಕನ್ನಡ ಎಂ ಎ ಮಾಡಿಕೊಂಡವರಿಗೆ ಬೇಕಾದಷ್ಟು ಅವಕಾಶಗಳಿವೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ. ಬಹಳ ಮುಖ್ಯವಾಗಿ ಮಾಧ್ಯಮಗಳೇನಿವೆ, ವಿದ್ಯುನ್ಮಾನ ಮಾಧ್ಯಮಗಳಾಗಿರಬಹುದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಆಗಿರಬಹುದು, ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ತುಂಬಾ ಅವಕಾಶಗಳಿವೆ. ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಭಾಷೆ ಮೇಲಿನ ಪ್ರಭುತ್ವ. ಅಂಥ ಪ್ರಭುತ್ವವನ್ನು ಕೊಡುವ ಒಂದು ಸ್ಥಾನವಾಗಿ ಕನ್ನಡ ಅಧ್ಯಯನ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗೆ ಪತ್ರಿಕಾರಂಗದ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿದವರು ಇದ್ದಾರೆ ಅಷ್ಟೇ. ಅವರು ಮತ್ತೆ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡೋದು ಹೆಚ್ಚು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಓದಿದ ಎಂ ಎ ಓದಿದ ವಿದ್ಯಾರ್ಥಿಗಳು. ಇನ್ನು ಪಿ ಯು ಕಾಲೇಜ್ ಲೆಕ್ಚರರ್ಸ್ ಆಗ್ಬಹುದು, ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಆಗ್ಬಹುದು, ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕ, ಇದು ಅಧ್ಯಾಪನ ವೃತ್ತಿ. ಅಧ್ಯಾಪನ ವೃತ್ತಿ ಅಲ್ಲದೆಯೇ ಈ ಭಾಷಾಂತರ ವಿಭಾಗದಲ್ಲಿ ನಾನು ಎಷ್ಟೋ ಸಲ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಿರ್ತಾರೆ. ಈಗ ವಿಶ್ವವಿದ್ಯಾಲಯ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಔಟ್ ಆಫ್ ಕರ್ನಾಟಕ, ಬೇರೆ ಸ್ಟೇಟ್ಗಳಿಂದ, ಬೇರೆ ವಿಶ್ವವಿದ್ಯಾಲಯಗಳಿಂದ ಬರುವವರಿಗೆ ಸಾಕಷ್ಟು ಅವಕಾಶಗಳಿವೆ ಇಲ್ಲಿ ಇರೋದ್ರಿಂದ. ಹಾಗೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾನು ಅದನ್ನ ಹೇಳ್ತಿರ್ತೀನಿ, ನಿಮಗೆ ಒಂದಕ್ಕಿಂತ ಹೆಚ್ಚು ಭಾಷೆ ಬರ್ತಾ ಇದ್ರೆ ನೀವು ಭಾಷಾಂತರದ ಇದನ್ನ ತಗೊಳ್ರಿ, ಸಾಫ್ಟ್ ಕೋರ್ ಅನ್ನ, ನಿಮ್ಗೆ ಹೆಚ್ಚು ಉಪಯುಕ್ತ ಆಗ್ತದೆ ಅಂತ. ಹಾಗೆ ಭಾಷಾಂತರದಲ್ಲೂ ಕೂಡ ಈ ತರದ ಅವಕಾಶಗಳು ನಮ್ಮ ವಿದ್ಯಾರ್ಥಿಗಳಿಗೆ ಇದ್ದೇ ಇದೆ ಅನ್ನೋದು ಬಹಳ ಮುಖ್ಯವಾದದ್ದು. ಹಲವಾರು ಕ್ಷೇತ್ರಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ ಅಂತ.
ಓಕೆ. ಇನ್ನು ದೇಜಗವ್ ಅವರು, ಹಾಮನಾಯಕರು ನಡ್ಸ್ಕೊಂಡು ಬಂದಂತಹ ಹಾದಿಯಲ್ಲಿ ಈಗ ನೀವಿದ್ದೀರಿ, ನಿಮ್ಮ ಗುರಿ ಧ್ಯೇಯಗಳೇನು, ಹಾಗೆ ಈ ಒಂದು ನಿರ್ದೇಶಕ ಸ್ಥಾನವನ್ನ ಅಲಂಕರಿಸಿರುವಂತವರು, ನಿಮ್ಮ ಒಂದು ಗುರಿ ಏನು ಈ ಒಂದು ಸಂಸ್ಥೆಯ ಬಗ್ಗೆ ಅಂತ ಹೇಳಿ?
ಸಂಸ್ಥೆಗೆ ಒಂದು ದೊಡ್ಡ ಪರಂಪರೆ ಇದೆ, ಈಗಾಗಲೇ ಅದು ಸಾಕಷ್ಟು ದಾರಿಗಳನ್ನ ನಿರ್ಮಿಸಿದೆ. ಅದು ಆನೆಯ ದಾರಿ, ಅದು ಆ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮಿಸಬೇಕು ಅನ್ನೋದು ಬಹಳ ದೊಡ್ಡ ಗುರಿ ಅದು. ಅದನ್ನ ಅಧ್ಯಯನ ಸಂಸ್ಥೆಯಲ್ಲಿ ನಾಲ್ಕು ವಿಭಾಗಗಳು ನಾನು ಹೇಳಿದೆ ಆಗಲೇ, ಕನ್ನಡ ಎಂ ಎ ಇರ್ಬೋದು, ಜಾನಪದ ಎಂ ಎ ಇರ್ಬೋದು, ಭಾಷಾವಿಜ್ಞಾನದ ಎಂ ಎ. ಭಾಷಾವಿಜ್ಞಾನದ ಎಂ ಎ ಬಗ್ಗೆ, ಈ ಮೂರು ಎಂ ಎಗಳ ಬಗ್ಗೆ ವಿಶೇಷವಾಗಿ ಹೇಳಬೇಕಾದದ್ದೇನು ಅಂದರೆ, ಇದರಲ್ಲಿ ಕೇವಲ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಭಾರತದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದು ಅಲ್ಲಿ ಅಧ್ಯಯನ ಮಾಡುವುದಕ್ಕೆ ಅವಕಾಶ ಇದೆ. ಸೌತ್ ಇಂಡಿಯನ್ ಸ್ಟಡೀಸ್ ಆಗಿರ್ಬೋದು, ಭಾಷಾವಿಜ್ಞಾನ ಆಗಿರ್ಬೋದು, ಲಿಂಗ್ವಿಸ್ಟಿಕ್ಸ್ ಮತ್ತು ಫೋಕ್ಲೋರ್ ಸ್ಟಡೀಸ್, ಆ ಮೂರಕ್ಕೂ ಕೂಡ. ಅದರ ಜೊತೆಗೆ ಇನ್ನೂ ಒಂದಿದೆ ನಮ್ಮಲ್ಲಿ ಎಂ ಎ ಕೋರ್ಸ್, ಅದು ಕಂಪ್ಯಾರಿಟಿವ್ ಲಿಟ್ರೇಚರ್ ಆ್ಯಂಡ್ ಟ್ರಾನ್ಸ್ಲೇಷನ್ ಅಂತ. ಇದು ನಮ್ಮಲ್ಲಿ ಪಠ್ಯಕ್ರಮ ಸಿದ್ಧ ಆಗಿದೆ, ಗವರ್ನರ್ ಇಂದ ಅಪ್ರೂವಲ್ ಆಗಿದೆ, ಆದರೆ ವಿದ್ಯಾರ್ಥಿಗಳು ಅದಕ್ಕೆ ಇನ್ನೂ ಬರ್ತಾ ಇಲ್ಲ. ಯಾಕೆ ಅನ್ನೋದಕ್ಕೆ ಕಾರಣ ಇದೆ, ಯಾಕೆಂದ್ರೆ ಇದು ಒಂದು ಸೆಲ್ಫ್ ಫೈನಾನ್ಸಿಂಗ್ ಕೋರ್ಸ್, ಹಾಗಾಗಿ ಒಬ್ರು ಇಬ್ರು ಪ್ರತಿ ಸಲ ಬರ್ತಾರೆ. ನಮಗೆ ಮಿನಿಮಮ್ 5 ಜನ ಬೇಕು ಒಂದು ಕೋರ್ಸ್ ರನ್ ಮಾಡೋದಕ್ಕೆ, ಒಂದು ಕೋರ್ಸ್ ನಡೆಸೋದಕ್ಕೆ 5 ಜನ ವಿದ್ಯಾರ್ಥಿಗಳಾದರೂ ಕನಿಷ್ಠ ಇರಬೇಕು ಅನ್ನುವಂಥದ್ದು. ಈ ಬಾರಿ ನಿಜ ಹೇಳಬೇಕು ಅಂದರೆ, ಈ ಬಾರಿ ಒಬ್ಬ ವಿದ್ಯಾರ್ಥಿನಿ ಆ ಎಂ ಎ ಮಾಡುವುದಕ್ಕೋಸ್ಕರ ತನ್ನ ಜಾಬ್ಗೆ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಬಂದ್ಲು ಅವಳು. ಆದರೆ ಏನಾಯಿತು ಅಂದರೆ, ಅವಳು ಒಬ್ಳೇ ಇದ್ದುದರಿಂದ ನಮಗೆ ಅದನ್ನು ಶುರು ಮಾಡೋದಕ್ಕಾಗಲಿಲ್ಲ. ಅದು ತುಂಬ ಒಳ್ಳೆಯ ಕೋರ್ಸ್, ಅದು ಆ ಕೋರ್ಸಿಗೆ ಇನ್ನು ಶುರು ಆಗಬೇಕಾದ ಇದೆ. ಹಾಗೆ ಅವಳು ಈ ಥರದ್ದು 5 ಕೋರ್ಸ್ಗಳು ಇಲ್ಲಿ ಇತ್ತು. ಡಿಪ್ಲೊಮಾಗಳಿವೆ, ಟ್ರಾನ್ಸ್ಲೇಷನ್ ಡಿಪ್ಲೊಮಾ ಇದೆ, ಆಮೇಲೆ ಜಾನಪದ ಡಿಪ್ಲೊಮಾ, ಭಾರತೀಯ ಸಾಹಿತ್ಯ ಡಿಪ್ಲೊಮಾ ಅಂತ ಒಂದಿದೆ, ಕನ್ನಡ ಡಿಪ್ಲೊಮಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಅನ್ನೋದೊಂದಿದೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಈ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಕನ್ನಡ ಯಾರಿಗೆ ಬರೋದಿಲ್ವೋ ಅವರು ಓದೋದಕ್ಕೆ ಬರೆಯೋದಕ್ಕೆ ಮಾತಾಡ್ಬಹುದು, ಓದೋದಕ್ಕೆ ಬರೆಯೋದಕ್ಕೆ ಒಂದಷ್ಟು ಬೇಸಿಕ್ ಆದಂತ ಜ್ಞಾನವನ್ನು ಕೊಡುವಂತಹದ್ದು, ಪ್ರಾಥಮಿಕ ಜ್ಞಾನವನ್ನು ಕೊಡುವಂತ ಒಂದು ಕಾರ್ಯ ಈ ಇದರಲ್ಲಾಗುತ್ತೆ. ಅಲ್ಲಿ ಕೂಡ ಅನೇಕರು ಈಗಾಗಲೇ ಓದಿ ಏನು ಕಚೇರಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂತ, ಇದರಿಂದ ಅವರಿಗೆ ಕರ್ನಾಟಕದಲ್ಲಿ ಕೆಲಸ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇದು ಇನ್ನಷ್ಟು ಕಟ್ಟಿ ಬೆಳೆಸಬೇಕಾದಂತಹ ಅಗತ್ಯ ಇದೆ. ಅಲ್ಲಿ ಸ್ವಲ್ಪ ಇತ್ತೀಚೆಗೆ ಒಂದು ಫೀಸ್ ಹೆಚ್ಚು ಅನ್ನೋ ಕಾರಣಕ್ಕೆ ಮತ್ತು ವಿದೇಶಿ ವಿದ್ಯಾರ್ಥಿಗಳಿಗೆ ಇದನ್ನ ಕೊಡಬೇಕು ಅನ್ನೋದು ನನ್ನ ಕನಸು. ಅನೇಕರು ವಿದೇಶಿ ವಿದ್ಯಾರ್ಥಿಗಳು ನಮ್ಮ ಅಧ್ಯಯನ ವಿಭಾಗದಲ್ಲಿ ಭಾಷಾವಿಜ್ಞಾನ ಎಂ ಎ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅವರಿಗೆ ಇದನ್ನ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅವ್ರು ಇಲ್ಲಿಂದ ಕನ್ನಡ ಕಲ್ತು ಹೋಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಆದ್ರೆ ಅವರಿಗೂ ಕೂಡ ಒಂದು ಫೀಸಿನ ಹೊರೆಯಿಂದ ಅವರು ಬರ್ತಾ ಇಲ್ಲ. ಅದಕ್ಕೆ ಬೇರೆ ಏನಾದರೂ ಯೋಜನೆ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಸಾಧ್ಯ ಮಾಡಬಹುದು. ಒಬ್ರಿಬ್ರಿದ್ರು ನಾವು ಪಾಠ ಮಾಡ್ತೀವಿ, ಅಲ್ಲಿ ನೋ ಪ್ರಾಬ್ಲಮ್. ಯಾಕಂದ್ರೆ ಅವರು ಬಂದು ಕನ್ನಡ ಕಲಿತೀನಿ ಅಂತಂದಾಗ ನಾವು ಅವರಿಗೆ ಕಲಿಸೋದು ನಮ್ಗಂತೂ ತುಂಬಾ ಸಂತೋಷದ ವಿಷಯ. ಹಾಗಾಗಿ ಅದು ನಡೀತಾ ಇದೆ. ಈ ತರದ
ಇದಿಷ್ಟು ಕೂಡ ನಿಮ್ಮ ಯೋಜನೆಗಳು, ಧ್ಯೇಯಗಳು ಈ ಒಂದು ಸಂಸ್ಥೆಯ ಬಗ್ಗೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಕನ್ನಡ ಅಧ್ಯಯನ ಸಂಸ್ಥೆ ಯಾವ ರೀತಿಯಾಗಿ ಸಹಾಯಕವಾಗಿದೆ, ಏನೆಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದೆ ಅಂತ?
ಇಲ್ಲಿ ಬಹಳ ಮುಖ್ಯವಾಗಿ ಗ್ರಂಥಾಲಯವನ್ನು ನಾನು ಹೇಳಲೇಬೇಕು. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅದರದೇ ಆದ ಒಂದು ಗ್ರಂಥಾಲಯ ಇದೆ. ಈ ಗ್ರಂಥಾಲಯ ಎಷ್ಟು ಸಂಪದ್ಭರಿತವಾಗಿದೆ ಅಂತಂದ್ರೆ 30,000ಕ್ಕೂ ಹೆಚ್ಚಿನ ಗ್ರಂಥಗಳು ಅಲ್ಲಿ ಉಪಲಬ್ಧ ಇವೆ. ಆ ಉಪಲಬ್ಧ ಗ್ರಂಥಗಳೆಲ್ಲವೂ ಒಳ್ಳೆ ರೀತಿಯಲ್ಲಿ ಓದುಗರಿಗೆ ಸಿಗ್ತವೆ. ಪ್ರಾಚೀನ ಕಾಲದ ಕೃತಿಗಳನ್ನ ಮೊದಲುಗೊಂಡು ಆಧುನಿಕವಾಗಿ ಬರುವ ಎಲ್ಲ ಗ್ರಂಥಗಳು ಕೂಡ ಅಲ್ಲಿ, ಸಾಮಾನ್ಯ ಅಧ್ಯಯನ ಮಾಡಬೇಕು, ರಿಸರ್ಚ್ ಮಾಡಬೇಕು ಅನ್ನುವವರಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನ ಗ್ರಂಥಾಲಯ ಒಳಗೊಂಡಿದೆ. ಬಹಳ ಅದ್ಭುತವಾದ ಗ್ರಂಥಾಲಯ. ಸಣ್ಣ ಪುಟ್ಟ ಕೃತಿಗಳು ಕೂಡ ಇವತ್ತಿಗೂ ಒಳ್ಳೆ ರೀತಿಯಲ್ಲಿ ಸಂರಕ್ಷಣೆ. ಅದರಲ್ಲಿ ಕೆಲವರು ದಾನ ನೀಡಿದಂತಹ ಕೃತಿಗಳು ಕೂಡ ಇದೆ. ಕೆಲವರು ತಮ್ಮ ಮನೆಯ ಕೃತಿಗಳನ್ನ ದಾನ ಮಾಡಿರುವಂತಹದ್ದು ಅಂದ್ರೆ ಡೊನೇಟೆಡ್ ಬುಕ್ಸ್ ಅಂತ, ಆ ಬುಕ್ಕುಗಳು ಕೂಡ ಸೇರಿ ಈ ಗ್ರಂಥಾಲಯ ಬಹಳ ದೊಡ್ಡದು. ಆಮೇಲೆ ನಮ್ಮ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರೆಲ್ಲರೂ ಕೂಡ ತಮ್ಮ ಅಧ್ಯಯನ ತಮ್ಮ ಏನು ಸರ್ವಿಸ್ ನಲ್ಲಿ ಮಾಡಿರುವಂತಹ ಕೃತಿಗಳ ಪ್ರಕಟಣೆ ಇದೆಯಲ್ಲ, ಬಹಳ ದೊಡ್ಡದು. ಆ ಕೃತಿಗಳೆಲ್ಲವೂ ನಮ್ಮ ಅಧ್ಯಯನ ಸಂಸ್ಥೆಯ ಗ್ರಂಥಾಲಯದಲ್ಲಿ ಲಭ್ಯ ಇವೆ. ಅವರೆಲ್ಲರೂ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ ತಾವು ಮಾಡಿದ ರಿಸರ್ಚ್ ಅನ್ನ ಅಲ್ಲಿಗೆ ಕೊಡಮಾಡಿದ್ದಾರೆ. ಅವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಯಾವತ್ತೂ ಲಭ್ಯ ಇವೆ. ಈ ವರ್ಷದ 12 ತಿಂಗಳು ನಮ್ಮ ಲೈಬ್ರರಿ ಓಪನ್ ಇರುತ್ತೆ, ಯಾವಾಗ ಬೇಕಾದರೂ ಬರಬಹುದು, ಅಲ್ಲಿ ಪರಿಶೀಲನೆಗೆ ಅವಕಾಶ ಇದೆ. ಮತ್ತೆ ನಮ್ಮಲ್ಲಿರುವಂತಹ ಥೀಸಿಸ್ಗಳು ಕೂಡ ಅಲ್ಲಿ ನಾವು ಅದನ್ನ ಜೋಡಿಸಿದೀವಿ. ಅಧ್ಯಯನ ಸಂಸ್ಥೆಗೆ ಸಬ್ಮಿಟ್ ಆಗುವ ಎಲ್ಲಾ ಥೀಸಿಸ್ಗಳು, ಆ ಎಲ್ಲ ಥೀಸಿಸ್ಗಳ ಒಂದು ಪ್ರತಿ ನಮ್ಮ ಗ್ರಂಥಾಲಯದಲ್ಲಿ ಲಭ್ಯ ಇದೆ. ಇತ್ತೀಚೆಗೆ ಬಂದ್ಮೇಲೆ ಅದನ್ನ ವ್ಯವಸ್ಥಿತವಾಗಿ ಜೋಡಿಸಿದೀವಿ. ಬೇಕಾದವರು ಬಂದು ಅವುಗಳನ್ನ ರೆಫರ್ ಮಾಡಿಕೊಂಡು ಅದನ್ನ ಪ್ರಯೋಜನ ಪಡೆಯಬಹುದು. ಆಮೇಲೆ ಇನ್ನೊಂದು ಹೇಳಬೇಕಾದದ್ದು ಏನು ಅಂದ್ರೆ, ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಒಂದಿದೆ. ಆ ಲ್ಯಾಂಗ್ವೇಜ್ ಲ್ಯಾಬ್ ತುಂಬಾ ಅತ್ಯುತ್ತಮವಾದದ್ದು. ಅಲ್ಲಿ ಸುಮಾರು ಒಂದು 30 ಕಂಪ್ಯೂಟರ್ಗಳು ಲ್ಯಾಂಗ್ವೇಜ್ ಲ್ಯಾಬಿನ ಒಂದು ಆಸ್ತಿ ಅಂತ ಹೇಳಬಹುದು. ಮಕ್ಕಳಿಗೆ ಭಾಷೆಯ ಕಲಿಕೆ, ಅದರ ಸ್ವರೂಪ ಹೇಗೆ ಏನು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಈ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ಒಂದು ಉತ್ತಮ ಒಂದು ಸೌಲಭ್ಯ ಅಂತ ಹೇಳಿ ನಾನು ಭಾವಿಸಿದ್ದೀನಿ.
ಇಷ್ಟೊತ್ತು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಹಂಚಿಕೊಂಡಂತಹ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೆ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯಕುಮಾರಿ ಎಸ್ ಕರಿಕಲ್ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಮಾನಸ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಮೇಡಮ್.
ಧನ್ಯವಾದಗಳು, ಕೇಳುವರಿಗೂ ಧನ್ಯವಾದಗಳು.
ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 ಎಫ್ಎಂ ನಲ್ಲಿ ಮೂಡಿ ಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 ಎಫ್ಎಂ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.